ಓಂ ಶಾಂತಿ. ತಾರೀಕು 22/8/2026 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ವಿಶಾಲ ಬುದ್ಧಿಯವರಾಗಿ ದೊಡ್ಡ ದೊಡ್ಡವರ ಅಭಿಪ್ರಾಯವನ್ನು ಪಡೆದುಕೊಂಡು ಅನೇಕ ಆತ್ಮರ ಕಲ್ಯಾಣ ಮಾಡಿ ಅವರಿಂದ ಹಾಲ್ ತೆಗೆದುಕೊಂಡು ಹೆಚ್ಚು ಪ್ರದರ್ಶಿನಿ ಚಿತ್ರಗಳನ್ನು ಹಾಕಿರಿ. ಪ್ರಶ್ನೆ: ಈಗ ನಿಮಗೆ ಯಾವ ಸ್ಮೃತಿ ಬಂದಿದೆ? ಯಾವುದರ ಸ್ಮರಣೆ ಮಾಡಿದ್ದೇ ಆದರೆ ಎಂದೂ ದುಃಖಿ ಆಗುವುದಿಲ್ಲ. ಉತ್ತರ: ಈಗ ಸ್ಮೃತಿ ಬಂದಿತು, ನಾವು ಪೂಜ್ಯ ರಾಜರಾಗಿದ್ದೆವು, ನಂತರ ಬಡವರಾದೆವು, ಈಗ ಪುನಃ ತಂದೆಯು ನಮ್ಮನ್ನು ರಾಜರನ್ನಾಗಿ ಮಾಡುತ್ತಿದ್ದಾರೆ. ಈಗ ತಂದೆಯು ನಮಗೆ ಇಡೀ ವಿಶ್ವದ ಸಮಾಚಾರವನ್ನು ತಿಳಿಸುತ್ತಾರೆ. ನಾವು ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿದುಕೊಂಡಿದ್ದೇವೆ. ಈ ಸ್ಮೃತಿಗಳ ಸ್ಮರಣೆ ಮಾಡಿದ್ದೇ ಆದರೆ ಎಂದೂ ತಮ್ಮನ್ನು ದುಃಖಿ ಎಂದು ತಿಳಿಯುವುದಿಲ್ಲ, ಸದಾ ಖುಷಿಯಾಗಿರುತ್ತೀರಿ. ಗೀತೆ: ನಯನಹೀನರಿಗೆ ದಾರಿ ತೋರಿಸೋ ಪ್ರಭು. ಓಂ ಶಾಂತಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಗೀತೆಯನ್ನು ಕೇಳಿದಿರಿ. ಮಕ್ಕಳು ತಿಳಿದುಕೊಳ್ಳುತ್ತೀರಿ, ತಂದೆಯನ್ನು ಮಿಲನ ಮಾಡುವುದು ಮತ್ತು ತಂದೆಯಿಂದ ಆಸ್ತಿಯನ್ನು ಪಡೆಯುವುದು ಬಹಳ ಸಹಜವಾಗಿದೆ. ತಂದೆಯಿಂದ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಆಸ್ತಿಯೂ ಸಿಗುತ್ತದೆ ಎಂದು ಗಾಯನವಿದೆ. ಜೀವನ್ಮುಕ್ತಿ ಎಂದರೆ ಸುಖ ಶಾಂತಿ ಸಂಪತ್ತಿನ ಆಸ್ತಿ. ಈಗ ಜೀವನ್ಮುಕ್ತಿ ಮತ್ತು ಜೀವನ ಬಂಧನ ಎರಡು ಪದಗಳಿವೆ. ಮಕ್ಕಳಿಗೆ ತಿಳಿದಿದೆ, ಈ ಸಮಯದಲ್ಲಿ ಭಕ್ತಿ ಮಾರ್ಗ ಮತ್ತು ರಾವಣ ರಾಜ್ಯದ ಕಾರಣ ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ. ತಂದೆಯು ಬಂದು ಬಂಧನದಿಂದ ಮುಕ್ತಗೊಳಿಸುತ್ತಾರೆ, ಆಸ್ತಿ ಕೊಡುತ್ತಾರೆ. ಹೇಗೆ ಮಗು ಜನ್ಮ ಪಡೆಯಿತೆಂದರೆ ತಂದೆ ತಾಯಿ ಮಿತ್ರ ಸಂಬಂಧಿ ಮೊದಲಾದವರು ವಾರಸುದಾರ ಜನ್ಮ ಪಡೆದನೆಂದು ತಿಳಿಯುತ್ತಾರೆ. ಹೇಗೆ ಇದನ್ನು ತಿಳಿಯುವುದು ಸಹಜವೋ ಹಾಗೆಯೇ ಅದು ಸಹಜವಾಗಿದೆ. ಮಕ್ಕಳು ಹೇಳುತ್ತೀರಿ, ಬಾಬಾ ಕಲ್ಪದ ಹಿಂದಿನ ರೀತಿ ತಾವು ಬಂದು ನಮ್ಮನ್ನು ಮಿಲನ ಮಾಡಿದ್ದೀರಿ, ತಮ್ಮಿಂದಲೇ ಸಹಜ ಆಸ್ತಿಯನ್ನು ಪಡೆಯುವ ಮಾರ್ಗ ಸಿಕ್ಕಿದೆ, ಅಲೆಯುವುದರಿಂದ ಬಿಡಿಸುತ್ತಾರೆ. ನಿನ್ನೆಯ ದಿನ ಭಕ್ತಿ ಮಾಡುತ್ತಿದ್ದೆವು, ಇಂದು ತಂದೆಯಿಂದ ಸಹಜ ಜ್ಞಾನ ಮತ್ತು ರಾಜಯೋಗದ ಮಾರ್ಗವು ಸಿಕ್ಕಿದೆ. ಮಕ್ಕಳು ತಮ್ಮ ಅನುಭವವನ್ನು ತಿಳಿಸುತ್ತಾರೆ, ನಾವು ಬಿಕೆಗಳ ಮೂಲಕ ಕೇಳಿದೆವು, ಇಬ್ಬರು ತಂದೆಯರಿದ್ದಾರೆ ಎಂಬುದು. ನಿಮ್ಮ ವಿನಃ ಮತ್ಯಾರೂ ಬಾಯಿಯಿಂದಲೂ ಬರುವುದಿಲ್ಲ. ನಿಮ್ಮ ಪ್ರತಿಯೊಂದು ಮಾತು ಅದ್ಭುತವಾಗಿದೆ. ಈಗ ಸ್ಮೃತಿಯಲ್ಲಿ ಬರುತ್ತದೆ, ಯಾರು ಇಲ್ಲಿಯವರಾಗಿರುವರೋ ಅವರಿಗೆ ಕೂಡಲೇ ಸ್ಮೃತಿಯಲ್ಲಿ ಬಂದು ಬಿಡುವುದು. ಹಾ, ಕೆಲವರಿಗೆ ಸ್ಮೃತಿಯಲ್ಲಿ ಬಂದರೂ ಸಹ ಮಾಯೆಯು ಆ ಸಮಯದಲ್ಲಿ ಜೋರಾಗಿ ಪೆಟ್ಟುಕೊಟ್ಟು ವಿಸ್ಮೃತಿ ಮಾಡಿಬಿಡುತ್ತದೆ. ಇದರಲ್ಲಿ ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ತಂದೆಯಂತೂ ಸ್ಮೃತಿ ತರಿಸಿದ್ದಾರೆ, ಪವಿತ್ರತೆಯ ಕಂಕಣವನ್ನು ಕಟ್ಟಿಕೊಳ್ಳಬೇಕು. ರಕ್ಷಾಬಂಧನದ ರಹಸ್ಯ ಏನೆಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ತಂದೆಯು ಈ ಪ್ರತಿಜ್ಞೆ ಮಾಡಿಸಿದ್ದಾರೆ, ಕಾಮ ಮಹಾಶತ್ರುವಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ನನ್ನ ಜೊತೆ ಪ್ರತಿಜ್ಞೆ ಮಾಡಿರಿ, ಎಂದೂ ಪತೀತ ಆಗುವುದಿಲ್ಲ ಎಂದು. ಜೊತೆಗೆ ನನ್ನನ್ನು ನೆನಪು ಮಾಡುತ್ತಾ ಇರಿ, ಇದರಿಂದ ಅರ್ಧಕಲ್ಪದ ಪಾಪಗಳು ಸುಟ್ಟು ಸಮಾಪ್ತಿಯಾಗುತ್ತದೆ. ತಂದೆಯು ಗ್ಯಾರಂಟಿ ಕೊಡುತ್ತಾರೆ, ಆದರೆ ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ಗ್ಯಾರಂಟಿ ಕೊಡುತ್ತಾರೆ, ಇದು ಸರಿಯಾದ ಮಾತಲ್ಲವೇ? ಆಚಾರಿಗಳು ಸಹ ಏನು ಗ್ಯಾರಂಟಿ ಕೊಡುತ್ತಾರೆ? ನಾವು ಹಳೆಯ ಆಭರಣಗಳನ್ನು ಹೊಸದನ್ನಾಗಿ ಮಾಡುತ್ತೇವೆ, ಅವರ ಕರ್ತವ್ಯವೇ ಅದಾಗಿದೆ. ಬೆಂಕಿಯಲ್ಲಿ ಹಾಕಿದರೆ ಅವಶ್ಯಕವಾಗಿ ಅದು ಅಪ್ಪಟ ಚಿನ್ನವಾಗಿ ಬಿಡುವುದು. ಹಾಗೆಯೇ ತಂದೆಯೂ ತಿಳಿಸುತ್ತಾರೆ, ಆತ್ಮದಲ್ಲಿಯೂ ತುಕ್ಕು ಹಿಡಿದಿದೆ. ಹೇಗೆ ಸತೋ ರಜೋ ತಮೋದಲ್ಲಿ ಬರುತ್ತಾರೆ ಎಂಬುದು ಬಹಳ ಸಹಜವಾಗಿದೆ. ಇವುಗಳ ಬಗ್ಗೆ ತಿಳಿಸುವುದಕ್ಕಾಗಿಯೇ ಈ ಚಿತ್ರಗಳನ್ನು ಮಾಡಿಸಲಾಗಿದೆ. ಹೇಗೆ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿಯೂ ಅನೇಕ ಪ್ರಕಾರದ ನಕ್ಷೆಗಳಿರುತ್ತದೆ ಅಲ್ಲವೇ, ನಿಮ್ಮದು ಸಹ ಇದು ನಕ್ಷೆಯಾಗಿದೆ. ನೀವು ಯಾರಿಗಾದರೂ ಬಹಳ ಚೆನ್ನಾಗಿ ತಿಳಿಸಬಲ್ಲಿರಿ, ಜ್ಞಾನ ಸಾಗರ ಪತೀತ ಪಾವನ ತಂದೆಯೇ ಬಂದು ಈ ಮಾರ್ಗವನ್ನು ತಿಳಿಸುತ್ತಾರೆ, ಮತ್ಯಾರು ಪತೀತರನ್ನು ಪಾವನ ಮಾಡಲು ಸಾಧ್ಯವಿಲ್ಲ. ನಯನಹೀನರು ದುಃಖಿ ಮನುಷ್ಯರಾಗಿದ್ದಾರೆ. ನೀವು ಮಕ್ಕಳಿಗೆ ತಿಳಿದಿದೆ, ಮೊದಲ ಎರಡು ಯುಗಗಳಲ್ಲಿ ದುಃಖ ಇರುವುದಿಲ್ಲ, ಭಕ್ತಿಯೂ ಇರುವುದಿಲ್ಲ, ಅದು ಸ್ವರ್ಗವಾಗಿದೆ. ಭಾರತದ ಈ ಸಮಯದ ಮನುಷ್ಯರು ಮತ್ತು ಭಾರತದ ಪ್ರಾಚೀನ ಮನುಷ್ಯರಲ್ಲಿ ಅಂತರ ಇದೆ ಅಲ್ಲವೇ? ಆದರೆ ಇದನ್ನು ಮತ್ಯಾರು ತಿಳಿದುಕೊಂಡಿಲ್ಲ. ಎಷ್ಟೊಂದು ಪೂಜೆ ನಡೆಯುತ್ತದೆ. ಎಷ್ಟೆಷ್ಟು ಯಾರು ಸಾಹುಕಾರರಾಗುವರೋ ಅಷ್ಟು ದೇವಿ ದೇವತೆಗಳಿಗೆ ಆಭರಣಗಳನ್ನು ತೊಡಿಸುತ್ತಾರೆ. ಇದರಲ್ಲಿ ಈ ತಂದೆಯು ಅನುಭವಿಯಾಗಿದ್ದಾರೆ. ಬಾಂಬೆಯಲ್ಲಿ ಲಕ್ಷ್ಮೀನಾರಾಯಣರ ಯಾವ ಮಂದಿರ ಇದೆಯೋ ಅದರ ಟ್ರಸ್ಟಿಯು ಲಕ್ಷ್ಮೀನಾರಾಯಣರಿಗೆ ವಜ್ರಗಳ ಹಾರವನ್ನು ಮಾಡಿಸಿದ್ದರು. ಬ್ರಹ್ಮ ತಂದೆಗೆ ಆ ಟ್ರಸ್ಟಿಯ ಹೆಸರು ನೆನಪಿದೆ. ಮೊದಲು ಶಿವತಂದೆಯ ಮಂದಿರವನ್ನು ಮಾಡಿಸಿದಾಗ ಅವರನ್ನು ಬಹಳ ಶೃಂಗರಿಸುತ್ತಿದ್ದರು. ನಂತರ ದೇವತೆಗಳ ಮಂದಿರಗಳನ್ನು ಕಟ್ಟಿಸಿದರು. ಆಗ ಲಕ್ಷ್ಮೀನಾರಾಯಣ ಮೊದಲಾದವರಿಗೆ ಆಭರಣಗಳನ್ನು ತೊಡಿಸಿದರು. ಆ ಸಮಯದಲ್ಲಿ ಇನ್ನೆಷ್ಟು ಹಣ ಇರಬಹುದು? ಮೊಹಮ್ಮದ್ ಗಜ್ನವಿಯು ಒಂಟೆಗಳ ಮೇಲೆ ಎಷ್ಟೊಂದು ತುಂಬಿಕೊಂಡು ಹೋದನು. ಭಾರತದಲ್ಲಿ ಎಷ್ಟೊಂದು ಧನವಿತ್ತು ನೀವೀಗ ಯಥಾರ್ಥ ರೀತಿಯಲ್ಲಿ ತಿಳಿದುಕೊಂಡಿದ್ದೀರಿ. ನಮ್ಮ ಭಾರತ ಹೇಗಿತ್ತು? ನಮ್ಮ ಭಾರತದಲ್ಲಿ ಕುಬೇರನ ಖಜಾನೆ ಇತ್ತು. ವಜ್ರ ವೈಡೂರ್ಯಗಳ ಮಂದಿರಗಳನ್ನು ಕಟ್ಟಿಸಿದ್ದರು. ಈಗ ಅದೇನೂ ಇಲ್ಲ, ಎಲ್ಲವನ್ನೂ ಲೂಟಿ ಮಾಡಿ ತೆಗೆದುಕೊಂಡು ಹೋದರು. ಈಗಂತೂ ಯಾವ ಗತಿಯಾಗಿದೆ? ನೀವೇ ಪೂಜ್ಯರಾಗಿದ್ದೀರಿ, ನಂತರ ನೀವೇ ಪೂರ್ಣ 84 ಜನ್ಮಗಳನ್ನು ಪಡೆದುಕೊಂಡು ಬಡವರಾಗಿದ್ದೀರಿ. ಇಂತಿಂತಹ ಮಾತುಗಳನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಳ್ಳಬೇಕು. ಆಗ ಎಂದು ನೀವು ನಿಮ್ಮನ್ನು ದುಃಖಿ ಎಂದು ತಿಳಿದುಕೊಳ್ಳುವುದಿಲ್ಲ. ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಾ ಇರಿ, ನಾವು ತಂದೆಯಿಂದ ಏನನ್ನು ಪಡೆಯುತ್ತಿದ್ದೇವೆ? ತಂದೆಯು ಬಂದು ನಮಗೆ ಇಡೀ ವಿಶ್ವದ ಸಮಾಚಾರವನ್ನು ತಿಳಿಸುತ್ತಾರೆ. ಈ ವಿಶ್ವದ ಚರಿತ್ರೆ ಭೂಗೋಳವನ್ನು ಯಾರೂ ತಿಳಿದುಕೊಂಡಿಲ್ಲ. ನಿಮಗೆ ತಿಳಿದಿದೆ, ಮೊದಲು ಒಂದು ಧರ್ಮ, ಒಂದು ರಾಜ್ಯ, ಒಂದು ಮತ ಒಂದು ಭಾಷೆ ಇತ್ತು. ಎಲ್ಲರೂ ಸುಖಿಯಾಗಿದ್ದರು. ನಂತರ ಈಗೀಗ ಅವರೆಲ್ಲರೂ ಪರಸ್ಪರ ಹೊಡೆದಾಡತೊಡಗಿದರು ಮತ್ತು ಭಾರತವು ತುಂಡು ತುಂಡಾಯಿತು. ಮೊದಲು ಈ ರೀತಿ ಇರಲಿಲ್ಲ. ಅಲ್ಲಿ ಯಾವುದೇ ಪ್ರಕಾರದ ದುಃಖ ಇರಲಿಲ್ಲ. ಕಾಯಿಲೆಯ ಹೆಸರು ಗುರುತು ಇರಲಿಲ್ಲ. ಅದರ ಹೆಸರೇ ಆಗಿದೆ ಸ್ವರ್ಗ. ನಿಮಗೆ ತಮ್ಮ ಸ್ಮೃತಿ ಬಂದಿದೆ. ಅವಶ್ಯಕವಾಗಿ ಕಲ್ಪ ಕಲ್ಪವೂ ನಮಗೆ ವಿಸ್ಮೃತಿಯಾಗುತ್ತದೆ, ನಂತರ ಸ್ಮೃತಿಗೆ ಬರುತ್ತದೆ. ಮೊಟ್ಟ ಮೊದಲನೇ ತಪ್ಪೇನೆಂದರೆ ರಚಯಿತ ಮತ್ತು ರಚನೆಯನ್ನು ಮರೆತು ಹೋದಿರಿ. ನೀವೀಗ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಸತ್ಯಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ ಅಂದ ಮೇಲೆ ಪರಂಪರೆಯಿಂದ ನಡೆಯಲು ಹೇಗೆ ಸಾಧ್ಯ? ಆ ಸಮಯದಲ್ಲಿ ಮುಖ್ಯವಾಗಿ ರಾಜರೇ ಇರುತ್ತಾರೆ, ಋಷಿ ಮುನಿಗಳು ಇರುವುದಿಲ್ಲ. ಇವರು ದ್ವಾಪರದಿಂದ ಬರುತ್ತಾರೆ. ಋಷಿ ಮುನಿ ಮೊದಲಾದವರಿಗೆ ಆಹಾರ ಪಾನೀಯಗಳು ಸಹ ರಾಜರಿಂದಲೇ ಸಿಗುತ್ತದೆ. ರಾಜರು ಸಂಭಾಲನೆ ಮಾಡುತ್ತಾರೆ, ಏಕೆಂದರೆ ಸನ್ಯಾಸ ಮಾಡಿದ್ದಾರಲ್ಲವೇ. ಪ್ರಾಚೀನ ಭಾರತದ ಪ್ರಾಚೀನ ರಾಜಯುಗವೆಂದು ಗಾಯನವಿದೆ. ಪ್ರಾಚೀನ ಋಷಿ ಮುನಿಗಳು ಎಂದು ಹೇಳುವುದಿಲ್ಲ, ಅವರು ದ್ವಾಪರದಲ್ಲಿಯೇ ಬರುತ್ತಾರೆ. ಅವರು ರಾಜರ ಆಧಾರದ ಮೇಲೆ ನಡೆಯುತ್ತಾರೆ. ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲವೆಂದು ಹೇಳುತ್ತಾರೆ. ಆದ್ದರಿಂದ ತಂದೆಯು ಹೇಳುತ್ತಾರೆ, ಸ್ವಯಂ ರಾಜರು ಸಹ ಇದನ್ನು ತಿಳಿದುಕೊಂಡಿರಲಿಲ್ಲ. ಈ ಪ್ರಪಂಚದಲ್ಲಿ ಯಾರೂ ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ. ಈಗ ನೀವು ಮಕ್ಕಳು ಬುದ್ಧಿವಂತರಾಗಿದ್ದೀರಿ. ಯಾರು ಲಕ್ಷ್ಮೀನಾರಾಯಣರ ಮಂದಿರವನ್ನು ಕಟ್ಟಿಸಿದ್ದಾರೆಯೋ ಅವರಿಗೂ ನೀವಿದನ್ನು ಬರೆದು ಕಳುಹಿಸಿರಿ. ನೀವು ಇಷ್ಟು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮಂದಿರವನ್ನು ಕಟ್ಟಿಸಿದ್ದೀರಿ, ಆದರೆ ಅವರ ಜೀವನ ಕಥೆಯನ್ನು ತಾವು ತಿಳಿದುಕೊಂಡಿದ್ದೀರಾ? ಇವರು ಈ ರಾಜ್ಯವನ್ನು ಹೇಗೆ ಪಡೆದರು, ನಂತರ ಎಲ್ಲಿ ಹೋದರು, ಈಗ ಎಲ್ಲಿದ್ದಾರೆ ಎಂಬುದೆಲ್ಲ ರಹಸ್ಯವನ್ನು ನಾವು ನಿಮಗೆ ತಿಳಿಸುತ್ತೇವೆ. ಈ ರೀತಿ ಅವರಿಗೆ ಬರೆದು ಕಳುಹಿಸಿರಿ. ನೀವು ಮಕ್ಕಳು ಪ್ರತಿಯೊಬ್ಬರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಿ, ಅಂದ ಮೇಲೆ ಏಕೆ ಬರೆಯಬಾರದು? ನಮಗೆ ಸಮಯ ಕೊಟ್ಟರೆ ನಾವು ಒಬ್ಬೊಬ್ಬರ ಜೀವನ ಕಥೆಯನ್ನು ತಿಳಿಸುತ್ತೇವೆ ಎಂದು ಹೇಳಿರಿ. ಶಿವನ ಮಂದಿರವನ್ನು ಕಟ್ಟಿಸುತ್ತಾರೆ ಅಂದ ಮೇಲೆ ಅವರಿಗೂ ನೀವು ತಿಳಿಸಿರಿ. ಕಾಶಿಯಲ್ಲಿ ಶಿವನ ಮಂದಿರವು ಎಷ್ಟು ದೊಡ್ಡದಾಗಿದೆ. ಅಲ್ಲಿಯೂ ಟ್ರಸ್ಟಿಗಳಿರುತ್ತಾರೆ. ದೊಡ್ಡ ದೊಡ್ಡವರಿಗೆ ತಿಳಿಸುವ ಪ್ರಯತ್ನ ಪಡಬೇಕು. ದೊಡ್ಡ ವ್ಯಕ್ತಿಗಳು ತಿಳಿದುಕೊಂಡರೆ ಅವರ ಮಾತು ಅನೇಕರಿಗೆ ಪ್ರಭಾವ ಬೀರುತ್ತದೆ. ಬಡವರು ಬಹುಬೇಗನೆ ಒಪ್ಪಿಕೊಳ್ಳುತ್ತಾರೆ. ಆದ್ದರಿಂದ ದೊಡ್ಡ ವ್ಯಕ್ತಿಗಳ ಸಹಯೋಗವನ್ನು ಪಡೆದುಕೊಳ್ಳಬೇಕು. ಅವರಿಂದ ಅನಿಸಿಕೆಯನ್ನು ಭರಿಸಿಕೊಳ್ಳಬೇಕು, ಏಕೆಂದರೆ ಅವರ ಅಭಿಪ್ರಾಯವು ಸಹ ಬಹಳ ಸಹಯೋಗ ನೀಡುತ್ತದೆ. ವಾಸ್ತವದಲ್ಲಿ ಅವರು ಇದರ ಬಗ್ಗೆ ಎಷ್ಟು ಹೇಳಬೇಕೋ ಅಷ್ಟು ಹೇಳುತ್ತಿಲ್ಲ. ನೀವು ರಾಷ್ಟ್ರಪತಿಗೂ ತಿಳಿಸುತ್ತೀರಿ, ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಮುಖ್ಯಮಂತ್ರಿ, ರಾಜ್ಯಪಾಲ ಮೊದಲಾದವರು ಉದ್ಘಾಟನೆ ಮಾಡುತ್ತಾರೆ. ಈ ಬ್ರಹ್ಮಕುಮಾರ ಕುಮಾರಿಯರು ಈಶ್ವರನೊಂದಿಗೆ ಮಿಲನ ಮಾಡುವ ಬಹಳ ಒಳ್ಳೆಯ ಸಹಜ ಮಾರ್ಗವನ್ನು ತಿಳಿಸುತ್ತಾರೆಂದು ಬರೆಯುತ್ತಾರೆ. ಆದರೆ ಈಶ್ವರನೆಂದರೆ ಯಾರು ಎಂಬುದೇನನ್ನೂ ತಿಳಿದುಕೊಂಡಿಲ್ಲ. ಕೇವಲ ಆ ಸಮಯದಲ್ಲಿ ಮಾತ್ರ ಈ ಮಾರ್ಗವು ಚೆನ್ನಾಗಿದೆ, ಶಾಂತಿಯು ಸಿಗುವ ಮಾರ್ಗವು ಒಳ್ಳೆಯದಾಗಿದೆ ಎಂದು ಹೇಳುತ್ತಾರೆ. ಆದರೆ ಸ್ವಯಂ ತಿಳಿದುಕೊಳ್ಳುವುದಿಲ್ಲ. ತಂದೆಯು ದೊಡ್ಡ ದೊಡ್ಡವರಿಗೆ ತಿಳಿಸುವುದಕ್ಕಾಗಿ ಹೇಳುತ್ತಾರೆ. ದೊಡ್ಡ ದೊಡ್ಡ ಮನುಷ್ಯರಿಂದ ದೊಡ್ಡ ಪ್ರಸಿದ್ಧವಾಗಿರುವ ಹಾಲನ್ನು ಕೇಳಿ ಪಡೆಯಿರಿ, ತಿಳಿಸಿ ನಾವು ಎಲ್ಲ ಮನುಷ್ಯರ ಕಲ್ಯಾಣಕ್ಕಾಗಿ ಸದಾಕಾಲಕ್ಕಾಗಿ ಈ ಪ್ರದರ್ಶಿನಿಯನ್ನು ಇಡಲು ಬಯಸುತ್ತೇವೆ. ಕೇವಲ ಜಾಹೀರಾತು ಮಾಡಬೇಕಾಗಿದೆ. ಇಂತಹ 50 ಅಥವಾ 100 ಹಾಲ್ಗಳನ್ನು ತೆಗೆದುಕೊಳ್ಳಬೇಕು. ಭಾರತವಂತೂ ಬಹಳ ದೊಡ್ಡದಾಗಿದೆ ಅಲ್ಲವೇ? ಒಂದೊಂದು ನಗರದಲ್ಲಿ 10-12 ಹಾಲ್ಗಳನ್ನು ತೆಗೆದುಕೊಳ್ಳಿ. ಇಷ್ಟು ಹಾಲ್ಗಳಲ್ಲಿ ಪ್ರದರ್ಶಿನಿಯು ನಡೆಯುತ್ತಿದೆ. ಯಾರು ತಿಳಿದುಕೊಳ್ಳಬೇಕಾಗಿದೆಯೋ ಅವರು ತಿಳಿದುಕೊಳ್ಳಬಹುದು ಎಂದು ಪತ್ರಿಕೆಗಳಲ್ಲಿ ಬರಲಿ. ಆಗ ಅನೇಕರ ಕಲ್ಯಾಣ ಆಗುವುದು. ಮಕ್ಕಳಿಗೆ ಬಹಳ ವಿಶಾಲ ಬುದ್ಧಿ ಆಗಬೇಕು. ಮಕ್ಕಳು ಸರ್ವಿಸ್ ಮಾಡಬೇಕಲ್ಲವೇ? ತಂದೆಯು ಎಲ್ಲ ಮಕ್ಕಳಿಗೆ ಹೇಳುತ್ತಾರೆ, ಪ್ರದರ್ಶಿನಿಗಳನ್ನು ಬಹಳ ಜೋರು ಜೋರಾಗಿ ಮಾಡಿ. ತಂದೆಯು ತಯಾರು ಮಾಡಿಸುತ್ತಿದ್ದಾರೆ. ಮಕ್ಕಳು ಪ್ರಯತ್ನ ಪಡಬೇಕು. ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಭಗವಂತನು ಬರುತ್ತಾರೆ. ಪ್ರಜಾಪಿತ ಬ್ರಹ್ಮರವರ ಮೂಲಕ ಪ್ರಜೆಗಳ ರಚನೆಯನ್ನು ರಚಿಸುತ್ತಾರೆ ಅಂದ ಮೇಲೆ ಅವಶ್ಯಕವಾಗಿ ಎಷ್ಟು ಬ್ರಾಹ್ಮಣರನ್ನು ರಚಿಸಿರಬಹುದು? ಈಗ ಪುನಃ ರಚಿಸುತ್ತಿದ್ದಾರೆ. ಎಷ್ಟೊಂದು ಬ್ರಾಹ್ಮಣ ಬ್ರಾಹ್ಮಣಿಯರಿದ್ದಾರೆ. ತಂದೆಯು ಸಂಗಮ ಯುಗದಲ್ಲಿ ಈ ಬ್ರಾಹ್ಮಣ ಧರ್ಮವನ್ನು ರಚಿಸಿದ್ದಾರೆ. ನೀವು ಪ್ರತ್ಯಕ್ಷದಲ್ಲಿ ನೋಡುತ್ತಿದ್ದೀರಿ ಮತ್ತು ತಿಳಿದುಕೊಳ್ಳುತ್ತಿದ್ದೀರಿ. ಈ ಮಾತುಗಳು ಮತ್ತಾವುದೇ ಶಾಸ್ತ್ರಗಳಲ್ಲಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಯಾವಾಗ ಪತೀತ ಪ್ರಪಂಚವು ಪಾವನವಾಗಬೇಕಾಗಿದೆಯೋ ಆಗಲೇ ತಂದೆಯು ಬರುತ್ತಾರೆ. ಇದು ಸಹ ತಿಳಿದಿದೆ. ಪರಮಾತ್ಮ ಪ್ರಜಾಪಿತ ಬ್ರಹ್ಮರವರ ಮೂಲಕ ರಚನೆಯನ್ನು ರಚಿಸುತ್ತಾರೆ. ಆದರೆ ಯಾವಾಗ ರಚಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಯಾವುದೋ ಹೊಸ ರಚನೆಯನ್ನು ರಚಿಸಬಹುದೆಂದು ಅವರು ತಿಳಿದುಕೊಳ್ಳುತ್ತಾರೆ. ಬ್ರಹ್ಮನನ್ನು ಸೂಕ್ಷ್ಮವತನದಲ್ಲಿದ್ದರೆಂದು ತಿಳಿಯುತ್ತಾರೆ. ಆದರೆ ನಿಮಗೆ ತಿಳಿದಿದೆ, ಅವ್ಯಕ್ತರಾಗುವವರೆಗೆ ಪ್ರಜಾಪಿತ ಬ್ರಹ್ಮ ಇಲ್ಲಿಯೇ ಇರುತ್ತಾರೆ. ನೀವು ಸೂಕ್ಷ್ಮವತನಕ್ಕೆ ಹೋಗುತ್ತೀರಿ, ಪವಿತ್ರರಾಗಿ ನಂತರ ಫರಿಷ್ಠೆಗಳಾಗಿ ಬಿಡುತ್ತೀರಿ, ಸಾಕ್ಷಾತ್ಕಾರ ಮಾಡುತ್ತೀರಿ. ಅಲ್ಲಿ ಸನ್ನೆಯ ಭಾಷೆಯು ನಡೆಯುತ್ತದೆ ಎಂದು ಮಕ್ಕಳು ಬಂದು ತಿಳಿಸುತ್ತಾರೆ. ಅದು ಮೂವಿ ಪ್ರಪಂಚವಾಗಿದೆ. ನೀವು ಮೂಕ ಚಲನಚಿತ್ರವನ್ನು ನೋಡುತ್ತೀರಿ. ಈಗ ಪ್ರತ್ಯಕ್ಷದಲ್ಲಿ ಎಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ. ಮೂಲವತನವು ಶಾಂತಿಧಾಮವಾಗಿದೆ. ಅಲ್ಲಿ ಆತ್ಮರಿರುತ್ತಾರೆ. ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರವೂ ಇರುತ್ತದೆ ಅಂದ ಮೇಲೆ ಅಲ್ಲಿ ಯಾವುದೋ ಭಾಷೆಯೂ ಇರುವುದು. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಆತ್ಮರ ಸ್ಥಾನವು ಶಾಂತಿಧಾಮವಾಗಿದೆ. ಇದರ ನಂತರ ಸೂಕ್ಷ್ಮವತನವಿದೆ. ಅಲ್ಲಿ ಬ್ರಹ್ಮ ವಿಷ್ಣು ಶಂಕರರಿರುತ್ತಾರೆ ಮತ್ತು ಇದು ಕಲಿಯುಗ ಮತ್ತು ಸತ್ಯಯುಗದ ಸಂಗಮವಾಗಿದೆ. ಇಲ್ಲಿ ತಂದೆಯು ಬರುತ್ತಾರೆ. ಇಲ್ಲಿಂದ ನೀವು ಬ್ರಾಹ್ಮಣರು ಹೋಗುತ್ತೀರಿ. ತಂದೆಯ ಮನೆ ಮತ್ತು ಮಾವನ ಮನೆ ಆಗಿದೆ ಅಲ್ಲವೇ? ಇಲ್ಲಿ ಇಬ್ಬರೂ ನಿಮ್ಮ ತಂದೆಯವರಾಗಿದ್ದಾರೆ. ಬಾಪ್ ದಾದ ಇಬ್ಬರೂ ಸಹ ಮಕ್ಕಳನ್ನು ಹೂಗಳನ್ನಾಗಿ ಮಾಡಲು ಪರಿಶ್ರಮ ಪಡುತ್ತಾರೆ. ಮುಸಲ್ಮಾನರು ಸಹ ಅಲ್ಲಾನ ಹೂದೋಟವೆಂದು ಹೇಳುತ್ತಿದ್ದರು. ಕರಾಚಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದರು. ಅವರು ಮುಂದೆ ನಿಂತು ನೋಡುತ್ತಾ ನೋಡುತ್ತಾ ಕೆಳಗೆ ಬೀಳುತ್ತಿದ್ದರು. ಅವರೊಂದಿಗೆ ಕೇಳಿದಾಗ ನಾನು ಕುದಾನ ಹೂತೋಟಕ್ಕೆ ಹೋದೆನು, ಕುದ ಹೂ ಕೊಟ್ಟರೆಂದು ಹೇಳುತ್ತಿದ್ದರು. ಅವರಿಗೆ ಜ್ಞಾನವಂತೂ ಇರಲಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ ಯಾವುದಕ್ಕೆ ಹೂದೋಟವೆಂದು ಹೇಳಲಾಗುತ್ತದೆ. ಇದು ಮುಳ್ಳುಗಳ ಕಾಡು ಮತ್ತು ಅದು ಹೂತೋಟವಾಗಿದೆ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ. ಸತ್ಯಯುಗದಲ್ಲಿ ಏನಿರುತ್ತದೆ, ಕಲಿಯುಗದಲ್ಲಿ ಏನಿದೆ, ನಿಮಗೆ ಬಹಳ ಖುಷಿ ಇರಬೇಕು. ಇದೇ ಚಕ್ರವು ನಿಮ್ಮ ಬುದ್ಧಿಯಲ್ಲಿದೆ. ಇದರ ವಿಸ್ತಾರವು ಬಹಳಷ್ಟಿದೆ. ನಿಮ್ಮ ಬುದ್ಧಿಯಲ್ಲಿ ಎಷ್ಟು ಸಾರ ರೂಪದಲ್ಲಿ ಜ್ಞಾನವು ಕುಳಿತಿದೆ. ನೀವು ಮಕ್ಕಳು ರಚಯಿತ ತಂದೆಯ ಮೂಲಕ ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿದ್ದೀರಿ. ಬ್ರಹ್ಮನಿಗೆ ರಚಯಿತನೆಂದು ಹೇಳುವುದಿಲ್ಲ. ರಚಯಿತ ಒಬ್ಬರೇ ಆಗಿದ್ದಾರೆ. ಬಲಿಹಾರಿಯು ಒಬ್ಬರದೇ ಆಗಿದೆ. ಮೊಟ್ಟ ಮೊದಲು ರಚನೆಯು ಬ್ರಹ್ಮನದಾಗಿದೆ, ನಂತರ ಕೃಷ್ಣನ ರಚನೆಯೆಂದು ಹೇಳುತ್ತಾರೆ. ಬ್ರಹ್ಮನಿದ್ದಾರೆಂದ ಮೇಲೆ ಬ್ರಾಹ್ಮಣರು ಅವಶ್ಯಕವಾಗಿ ಬೇಕು. ಪಾಂಡವರನ್ನು ಬ್ರಾಹ್ಮಣರೆಂದು ತಿಳಿಯುವುದಿಲ್ಲ, ಬ್ರಹ್ಮರವರ ಮೂಲಕ ಬ್ರಾಹ್ಮಣರು ಬೇಕು. ಇದು ಆತ್ಮಿಕ ಯಜ್ಞವಾಗಿದೆ, ಇದಕ್ಕೆ ಆಧ್ಯಾತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ. ಆತ್ಮಕ್ಕೆ ಆ ತಂದೆಯೇ ಜ್ಞಾನವನ್ನು ಕೊಡುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ನಮಗೆ ಮನುಷ್ಯರು ಓದಿಸುತ್ತಿಲ್ಲ, ಎಲ್ಲ ಆತ್ಮರಿಗೆ ತಂದೆಯು ಓದಿಸುತ್ತಾರೆ. ಬ್ರಹ್ಮರವರ ಮೂಲಕ ಸ್ಥಾಪನೆ ಎಂದು ಹೇಳುತ್ತಾರೆ, ಕೃಷ್ಣನ ಮೂಲಕ ಎಂದು ಹೇಳುವರೆ ಅದು ಸಾಧ್ಯವೇ ಇಲ್ಲ. ಬ್ರಹ್ಮರವರ ಮೂಲಕ ಯಾರು ಸ್ಥಾಪನೆ ಮಾಡಿಸುತ್ತಾರೆ? ಕೃಷ್ಣನೇ? ಇಲ್ಲ, ಪರಮಪಿತ ಪರಮಾತ್ಮ ವಿಷ್ಣುವಿನ ಮೂಲಕ ಪಾಲನೆ. ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರವು ಎಷ್ಟೊಂದಿದೆ. ಬ್ರಹ್ಮ ಮುಖವಂಶಾವಳಿಗಳೇ ಮತ್ತೆ ಹೋಗಿ ವಿಷ್ಣುಪುರಿಯ ದೇವತೆಗಳಾಗುತ್ತಾರೆ. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ, ಇದನ್ನು ಮಕ್ಕಳಿಗೆ ತಿಳಿಸಿದ್ದಾರೆ. ಬ್ರಹ್ಮನಿಂದ ವಿಷ್ಣುವಾಗಲು ಒಂದು ಸೆಕೆಂಡ್, ವಿಷ್ಣುವಿನಿಂದ ಬ್ರಹ್ಮ ಆಗುವುದರಲ್ಲಿ 84 ಜನ್ಮ ಹಿಡಿಸುತ್ತದೆ. ಎಷ್ಟು ಅದ್ಭುತ ಮಾತುಗಳಾಗಿವೆ, ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇವು ಬೇಹದ್ದಿನ ಮಾತುಗಳಾಗಿವೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ವಿದ್ಯೆಯನ್ನು ಓದಿ ಬೇಹದ್ದಿನ ರಾಜ್ಯವನ್ನು ಪಡೆಯಬೇಕು, ಸೃಷ್ಟಿಚಕ್ರವನ್ನು ತಿಳಿದುಕೊಳ್ಳಬೇಕು. ಆತ್ಮವೇ ಶರೀರದ ಮೂಲಕ ತಿಳಿದುಕೊಳ್ಳುತ್ತದೆ, ಶರೀರವು ಆತ್ಮದ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತದೆ ಎಂದಲ್ಲ, ಆತ್ಮವೇ ಜ್ಞಾನವನ್ನು ಅಳವಡಿಸಿಕೊಳ್ಳುತ್ತದೆ. ನಿಮಗೆ ಎಷ್ಟೊಂದು ಖುಷಿ ಇದೆ, ಇದು ಆಂತರಿಕ ಗುಪ್ತ ಖುಷಿ ಇರಬೇಕು. ವಿದ್ಯೆಯ ಸಂಸ್ಕಾರವು ಆತ್ಮದಲ್ಲಿದೆ, ದುಃಖವು ಆತ್ಮಕ್ಕೆ ಅನುಭವವಾಗುತ್ತದೆ. ನಾನಾತ್ಮನಿಗೆ ದುಃಖ ಕೊಡಬೇಡಿ ಎಂದು ಹೇಳುತ್ತಾರೆ. ಈಗ ಮಕ್ಕಳಿಗೆ ಎಷ್ಟೊಂದು ಪ್ರಕಾಶತೆಯು ಸಿಗುತ್ತಿದೆ, ನಿಮಗೆ ಖುಷಿ ಇರುತ್ತದೆ. ಸಾಗರದಿಂದ ರಿಫ್ರೆಶ್ ಆಗಿ ಮೋಡಗಳು ಸೇರಿ ಮಳೆ ಸುರಿಸಬೇಕು. ಪರಸ್ಪರ ಸೇರಿ ಪ್ರದರ್ಶಿನಿ ಇತ್ಯಾದಿಗಳನ್ನು ತಯಾರು ಮಾಡುವುದರಲ್ಲಿ ಸಹಯೋಗ ನೀಡಿರಿ, ಇದೇ ಉತ್ಸಾಹವಿರಲಿ. ಸರ್ವಿಸ್, ಸರ್ವಿಸ್ ಮತ್ತು ಸರ್ವಿಸ್ ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1. ತಂದೆಯ ಮೂಲಕ ಸಿಕ್ಕಿರುವ ಜ್ಞಾನದ ಸ್ಮರಣೆ ಮಾಡಿ ಅಪಾರ ಖುಷಿಯಲ್ಲಿರಬೇಕು. ವಿಶಾಲ ಬುದ್ಧಿಯವರಾಗಿ ಬಹಳ ಜೋರಾಗಿ ಸರ್ವಿಸ್ ಮಾಡಬೇಕು. 2. ತಂದೆಯ ಮೂಲಕ ಯಾವ ಸ್ಮೃತಿ ಸಿಕ್ಕಿದೆಯೋ ಅದನ್ನು ವಿಸ್ಮೃತಿಯಲ್ಲಿ ತಂದುಕೊಳ್ಳಬಾರದು. ತಂದೆಯೊಂದಿಗೆ ಪವಿತ್ರವಾಗಿರುವ ಯಾವ ಪ್ರತಿಜ್ಞೆ ಮಾಡಿದ್ದೀರೋ ಅದನ್ನು ಪೂರ್ಣ ನಿಭಾಯಿಸಬೇಕು. ವರದಾನ ನಿರ್ಲಿಪ್ತತೆಯ ಅಭ್ಯಾಸದ ಮೂಲಕ ಫರಿಷ್ಠಾ ರೂಪದ ಸಾಕ್ಷಾತ್ಕಾರ ಮಾಡಿಸುವಂತಹ ನಿರಂತರ ಸಹಜ ಯೋಗಿ ಭವ. ಹೇಗೆ ವಸ್ತ್ರಧಾರಣೆ ಮಾಡುವುದು ಅಥವಾ ಮಾಡದಿರುವುದು ತನ್ನ ಕೈಯಲ್ಲಿರುತ್ತದೆ, ಅದೇ ಅನುಭವವು ಈ ಶರೀರವೆಂಬ ವಸ್ತ್ರದಲ್ಲಿರಲಿ. ಹೇಗೆ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಕಾರ್ಯವನ್ನು ಮಾಡಲಾಯಿತು ಮತ್ತು ಕಾರ್ಯವು ಪೂರ್ಣಗೊಂಡ ನಂತರ ವಸ್ತ್ರದಿಂದ ಭಿನ್ನರಾದಿರಿ. ಶರೀರ ಮತ್ತು ಆತ್ಮ ಇವೆರಡರ ನಿರ್ಲಿಪ್ತತೆಯು ನಡೆಯುತ್ತಾ ಸುತ್ತಾಡುತ್ತಾ ಇರುವಾಗಲೂ ಅನುಭವ ಆಗಲಿ, ಆಗಲೇ ನಿರಂತರ ಸಹಜ ಯೋಗಿ ಎಂದು ಹೇಳುತ್ತೇವೆ. ಈ ರೀತಿ ನಿರ್ಲಿಪ್ತರಾಗಿ ಇರುವಂತಹ ಮಕ್ಕಳ ಮೂಲಕ ಅನೇಕ ಆತ್ಮರಿಗೆ ಫರಿಷ್ಠ ರೂಪದ ಮತ್ತು ಭವಿಷ್ಯದ ರಾಜ್ಯ ಪದವಿಯ ಸಾಕ್ಷಾತ್ಕಾರವಾಗುತ್ತದೆ. ಅಂತ್ಯದಲ್ಲಿ ಈ ಸೇವೆಯಲ್ಲಿಯೇ ಪ್ರಭಾವ ಬೀರುತ್ತದೆ. ಸ್ಲೋಗನ್: ಸಂಗಮದ 1 ಸೆಕೆಂಡ್ ಸಹ ವ್ಯರ್ಥವಾಗಿ ಕಳೆಯುವುದು ಅರ್ಥಾತ್ 1 ವರ್ಷವನ್ನೇ ಕಳೆಯುವುದಾಗಿದೆ. ಅವ್ಯಕ್ತ ಸೂಚನೆ: ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರ ಆಗಿರಿ. ಬ್ರಾಹ್ಮಣ ಜೀವನದ ಆಂತರಿಕ ಆಸ್ತಿ ಸದಾ ಸುಖ ಸ್ವರೂಪ, ಶಾಂತ ಸ್ವರೂಪ, ಮನಸ್ಸಿನ ಸಂತುಷ್ಟತೆ ಆಗಿದೆ. ಅದರ ಅನುಭವ ಮಾಡುವುದಕ್ಕಾಗಿ ಮನಸ್ಸಿನ ಪವಿತ್ರತೆ ಬೇಕು. ಜಮಾ ಮಾಡುವ ವಿಧಿಯಾಗಿದೆ ಮನಸ್ಸ, ವಾಚ, ಕರ್ಮಣ ಪವಿತ್ರತೆ, ತಳಪಾಯ ಪವಿತ್ರತೆಯಾಗಿದೆ. ಸೇವೆಯಲ್ಲಿ ಸಫಲತೆಯ ಆಧಾರವು ಪವಿತ್ರತೆಯಾಗಿದೆ. ಸಂಕಲ್ಪ ಅಥವಾ ಮಾತಿನಲ್ಲಿ ಬೇರೆ ಯಾವುದೇ ಭಾವ ಮಿಕ್ಸ್ ಆಗಿರಬಾರದು. ಭಾವದಲ್ಲಿಯೂ ಪವಿತ್ರತೆ, ಭಾವನೆಯಲ್ಲಿಯೂ ಪವಿತ್ರತೆ ಇರಲಿ. ಓಂ ಶಾಂತಿ.